ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ್ ದಾಮ್ಲೆ. ಮುಖ್ಯಾಂಶಗಳು: ಕೋಲ್ಕತ್ತಾ ವೈದ್ಯಕೀಯ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣ ಆತ್ಮಾವಲೋಕನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. 12 ಹೊಸ ಗ್ರೀನ್ಫೀಲ್ಡ್ ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳ ಅಭಿವೃದ್ದಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದ ಔಷಧಿ ವಲಯ 2030 ವೇಳೆಗೆ 130 ಶತಕೋಟಿ ಡಾಲರ್ ಗಡಿ ತಲುಪಲಿದೆ, ಸಚಿವ ಜಿತಿನ್ ಪ್ರಸಾದ್ ಆಶಯ. ಹಾಗೂ ಇಂದು ಮಧ್ಯರಾತ್ರಿಯಿಂದ ಪ್ಯಾರಿಸ್ನಲ್ಲಿ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ, ಭಾರತದ 84 ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಹಾಗೂ ಹತ್ಯೆ ಪ್ರಕರಣ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಇಂತಹ ಕೃತ್ಯಗಳು ಇನ್ನು ಮುಂದೆ ನಡೆಯದಂತೆ ಜನರು ಸಾಮೂಹಿಕವಾಗಿ ನೋಡಿಕೊಳ್ಳಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ದೇಶದ ಜನತೆಗೆ ಆಗ್ರಹಿಸಿದ್ದಾರೆ. ಮಹಿಳೆಯರ ವಿರುದ್ದದ ಇತ್ತೀಚಿನ ಅಪರಾಧಗಳ ಸರಣಿಯು ಸಮಾಜದ ಅಸ್ವಸ್ಥ ಬೇರುಗಳನ್ನು ಬಯಲುಗೊಳಿಸಿದ್ದು, ಇವುಗಳ ಬಗ್ಗೆ ಪ್ರಾಮಾಣಿಕ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟಪತಿಯವರು ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಈ ಹೇಳಿಕೆಯನ್ನು ಹಂಚಿಕೊಂಡಿದ್ದಾರೆ. ದೇಶದ ಕೈಗಾರಿಕಾ ಚಿತ್ರಣವನ್ನು ಬದಲಿಸುವ ಉದ್ದೇಶದಿಂದ ರಾಷ್ಟೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ದಿ ಯೋಜನೆಯಡಿ 12 ಹೊಸ ಗ್ರೀನ್ಫೀಲ್ಡ್ ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳ ಅಭಿವೃದ್ದಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ದಿಗೆ 28,602 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದರು. ಈ ಯೋಜನೆಗಳಿಂದ 10 ಲಕ್ಷ ನೇರ ಹಾಗೂ 30 ಲಕ್ಷ ಪರೋಕ್ಷ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಸಚಿವರು ಮಾಹಿತಿ ನೀಡಿದರು. ಉತ್ತರಾಖಂಡ್ನ ಖುರ್ಪಿಯಾ, ಪಂಜಾಬ್ನ ರಾಜ್ಪುರ್ ಪಟಿಯಾಲ, ಮಹಾರಾಷ್ಟದ ಡಿಗಿ, ಕೇರಳದ ಪಾಲಕ್ಕಾಡ್, ಉತ್ತರ ಪ್ರದೇಶದ ಆಗ್ರಾ ಪ್ರಯಾಗ್ರಾಜ್, ಬಿಹಾರದ ಗಯಾ ಬಜಾರ್, ತೆಲಂಗಾಣದ ಜಹೀರ್ಬಾದ್, ಆಂಧ್ರಪ್ರದೇಶದ ಓರ್ಬಕಲ್ ಕೊಪ್ಪಾರ್ತಿ, ರಾಜಸ್ಥಾನದ ಜೋಧ್ಪುರ್ ಪಾಲಿ ಕೈಗಾರಿಕಾ ನಗರಗಳಾಗಿ ಅಭಿವೃದ್ದಿಪಡಿಸಲಾಗುವುದು. ಜಾಗತಿಕ ಮಾನದಂಡಗಳಿಗೆ ಅನುಗುಣವಾಗಿ ಇವುಗಳನ್ನು ಸ್ಮಾರ್ಟ್ ಸಿಟಿಗಳಾಗಿ ಅಭಿವೃದ್ದಿಪಡಿಸಲಾಗುವುದು ಎಂದು ಸಚಿವ ವೈಷ್ಣವ್ ವಿವರಿಸಿದರು. ಭಾರತೀಯ ರೈಲ್ವೆಯ ಸುಮಾರು 6,456 ಕೋಟಿ ವೆಚ್ಚದ 2 ಹೊಸ ರೈಲು ಮಾರ್ಗಗಳು ಹಾಗೂ 1 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆ ಸಂಪರ್ಕವನ್ನು ಕಲ್ಪಿಸುವುದರ ಜೊತೆಗೆ ಪ್ರಯಾಣವನ್ನು ಸುಲಭಗೊಳಿಸುತ್ತದೆ, ಸಾಗಣೆ ವೆಚ್ಚ ತೈಲ ಆಮದು ತಗ್ಗಿಸಲಿದೆ ಮತ್ತು ಇಂಗಾಲ ಹೊರಸೂಸುವಿಕೆ ಕಡಿಮೆ ಮಾಡಲಿದೆ ಎಂದು ಅವರು ವಿವರಿಸಿದರು. ನವದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ಜಮ್ಷೆಡ್ಪುರ್ ಪುರಿಯಾಲ ಅಸನ್ಸೋಲ್ 121 ಕಿಲೋಮೀಟರ್ನ 3ನೇ ಮಾರ್ಗ ಮತ್ತು 37 ಕಿಲೋಮೀಟರ್ನ ಸರ್ದೇಗ ಭಾಲುಮುಡ ನಡುವಣ ಹೊಸ ದ್ವಿಪಥ ರೈಲು ಮಾರ್ಗಕ್ಕೆ ಅನುಮೋದನೆ ನೀಡಲಾಗಿದೆ. ಹೊಸ ರೈಲು ಮಾರ್ಗಗಳು 1,300 ಗ್ರಾಮಗಳಿಗೆ ಹಾಗೂ 11 ಲಕ್ಷ ಜನಸಂಖ್ಯೆಗೆ ಸಂಪರ್ಕ ಒದಗಿಸಲಿದೆ. ಯೋಜನೆ ನಿರ್ಮಾಣದ ಸಮಯದಲ್ಲಿ 114 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಲಿದೆ ಎಂದು ಅವರು ತಿಳಿಸಿದರು. ದೇಶದ ಔಷಧಿ ತಯಾರಿಕಾ ವಲಯ 2030 ವೇಳೆಗೆ 130 ಶತಕೋಟಿ ಅಮೆರಿಕ ಡಾಲರ್ ಗಡಿಯನ್ನು ತಲುಪಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಹೇಳಿದ್ದಾರೆ. ಪ್ರಸ್ತುತ ದೇಶದ ಔಷಧಿ ತಯಾರಿಕಾ ವಲಯ 55 ಬಿಲಿಯನ್ ಡಾಲರ್ ವಹಿವಾಟು ನಡೆಸುತ್ತಿದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿರುವ ಇಂಡಿಯಾ ಎಕ್ಸ್ಪೋ ಮಾರ್ಟ್ನಲ್ಲಿ 10ನೇ ಅಂತಾರಾಷ್ಟೀಯ ಔಷಧಿ ಉತ್ಪನ್ನಗಳು ಹಾಗೂ ತಂತ್ರಜ್ಞಾನಗಳ ಪ್ರದರ್ಶನ ಇಫೆಕ್ಸ್ ಉದ್ಘಾಟಿಸಿ ಅವರು ಮಾತನಾಡಿದರು. ವಿಶ್ವದರ್ಜೆಯ ಅಗ್ಗದ ಆರೋಗ್ಯ ರಕ್ಷಣೆಯ ಪ್ರಮುಖ ಕೇಂದ್ರವಾಗಿರುವ ಭಾರತ ಜಾಗತಿಕ ಔಷಧಿ ತಯಾರಿಕಾ ನಾಯಕನಾಗಿ ಹೊರಹೊಮ್ಮುತ್ತಿದೆ ಎಂದು ಅವರು ಹೇಳಿದರು. ದೇಶೀಯ ಉತ್ಪಾದನೆ ಹೆಚ್ಚಿಸಲು ಹಾಗೂ ಆಮದುಗಳ ಮೇಲಿನ ಅವಲಂಬನೆ ತಗ್ಗಿಸಲು ಸರ್ಕಾರ ಔಷಧಿ ತಯಾರಿಕಾ ವಲಯಕ್ಕೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಎಂದು ಅವರು ವಿವರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ಔಷಧಿಗಳ ರಫ್ತು ಶೇಕಡ 14.9 ಬಿಲಿಯನ್ ಡಾಲರ್ಗಳಿಂದ 27.9 ಬಿಲಿಯನ್ ಡಾಲರ್ಗಳಿಗೆ ಏರಿಕೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ದೇಶದಲ್ಲಿ 3,000 ಹೆಚ್ಚು ಔಷಧಿ ತಯಾರಿಕಾ ಕಂಪನಿಗಳಿದ್ದು ಔಷಧಿ ವಲಯವು ದೇಶದ ಜಿಡಿಪಿಗೆ ಗಣನೀಯ ಕೊಡುಗೆ ನೀಡುತ್ತಿದ್ದು ಪ್ರಮಾಣ ದೃಷ್ಟಿಯಿಂದ 3ನೇ ಅತಿದೊಡ್ಡ ಉದ್ಯಮವಾಗಿದೆ. ಔಷಧಿ ತಯಾರಿಕಾ ವಲಯ 10,500 ಹೆಚ್ಚು ಉತ್ಪಾದಕ ಸೌಲಭ್ಯಗಳ ಪ್ರಬಲ ಜಾಲವನ್ನು ಒಳಗೊಂಡಿದ್ದು ಜಾಗತಿಕ ಜೆನೆರಿಕ್ ಔಷಧಿಗಳ ಬೇಡಿಕೆಯಲ್ಲಿ ಶೇಕಡ 20% ಪಾಲು ಹೊಂದಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಇಫೆಕ್ಸ್ 3 ದಿನಗಳ ಕಾರ್ಯಕ್ರಮವಾಗಿದ್ದು ಇದರಲ್ಲಿ 400 ಹೆಚ್ಚು ಪ್ರಮುಖ ಭಾರತೀಯ ಔಷಧಿ ಕಂಪನಿಗಳು ಔಷಧಿ ಉತ್ಪನ್ನಗಳು ಹಾಗೂ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಿವೆ. ಜಗತ್ತಿನಾದ್ಯಂತ 400 ಹೆಚ್ಚು ವಿದೇಶಿ ಖರೀದಿದಾರರು ಪ್ರದರ್ಶನದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ದೇಶದ 234 ಹೊಸ ನಗರಗಳಲ್ಲಿ 730 ಖಾಸಗಿ ಎಫ್ಎಂ ಚಾನೆಲ್ಗಳಿಗೆ ಈ ಹರಾಜು ನಡೆಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಾತೃಭಾಷೆಯಲ್ಲಿ ಸ್ಥಳೀಯ ಸುದ್ದಿ ಪ್ರಸರಣ ಉತ್ತೇಜಿಸುವುದು ಹಾಗೂ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಇದು ಹೊಂದಿದೆ ಎಂದು ಸಂಪುಟ ಸಭೆಯ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಎಫ್ಎಂ ವಾಹಿನಿಗಳು ವ್ಯಾಪ್ತಿ ಹೊಂದಿರದ ಎರಡನೇ ಹಾಗೂ ಮೂರನೇ ಶ್ರೇಣಿ ನಗರಗಳಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಉತ್ತೇಜಿಸಲು ಈ ಯೋಜನೆಯನ್ನು ಕೇಂದ್ರೀಕರಿಸಲಿದೆ ಎಂದು ವಿವರಿಸಿದರು. ಕೇಂದ್ರ ವಲಯ ಯೋಜನೆಯಾದ ಕೃಷಿ ಮೂಲಸೌಕರ್ಯ ಯೋಜನೆ ವಿಸ್ತರಣೆಗೂ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಇದರಿಂದ ದೇಶದಲ್ಲಿ ಕೃಷಿ ಮೂಲಸೌಕರ್ಯ ಗಮನಾರ್ಹವಾಗಿ ವರ್ಧಿಸಲಿದ್ದು ಬಲಿಷ್ಠಗೊಳ್ಳಲಿದೆ. ಅಲ್ಲದೆ ರೈತ ಸಮುದಾಯಕ್ಕೂ ಬೆಂಬಲ ನೀಡಲಿದೆ ಎಂದರು. ದೇಶದಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆಯನ್ನು ತಗ್ಗಿಸಲು ಸರ್ಕಾರ ಪ್ರಮುಖ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ನವದೆಹಲಿಯಲ್ಲಿಂದು ಹೇಳಿದ್ದಾರೆ. ಪ್ರಮುಖವಾಗಿ ಹೆದ್ದಾರಿಗಳಲ್ಲಿ ಸಂಭವಿಸುವ ಅಪಘಾತಗಳಿಗೆ ಕಾರಣಗಳನ್ನು ಕಂಡುಹಿಡಿಯಲು ರಸ್ತೆಗಳ ಸುರಕ್ಷತೆಯ ಸಮೀಕ್ಷೆ ನಡೆಸಲಾಗುತ್ತಿದೆ. ಇದಲ್ಲದೆ ಅಪಘಾತ ನಡೆದ ಸ್ಥಳಗಳಿಂದ ಗಾಯಾಳುಗಳನ್ನು ಸಕಾಲಿಕವಾಗಿ ರಕ್ಷಿಸಲು ಆಂಬ್ಯುಲೆನ್ಸ್ ವಾಹನಗಳು ಹಾಗೂ ಅವುಗಳ ಸಿಬ್ಬಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನವೀಕರಿಸಲಾಗುತ್ತಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಫಿಕ್ಕಿ ರಸ್ತೆ ಸುರಕ್ಷತಾ ಪ್ರಶಸ್ತಿ ಹಾಗೂ ಸಮ್ಮೇಳನ 2024 ಆರನೇ ಆವೃತ್ತಿ ಉದ್ದೇಶಿಸಿ ಸಚಿವರು ಮಾತನಾಡಿದರು. ದೇಶದಲ್ಲಿ ಒಂದು ವರ್ಷದಲ್ಲಿ 5 ಲಕ್ಷ ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ. ಈ ಅಪಘಾತಗಳಲ್ಲಿ 1,50,000ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಸರ್ಕಾರದ ಪ್ರಯತ್ನಗಳ ಹೊರತಾಗಿಯೂ ಮಾನವನ ವರ್ತನೆಯಲ್ಲಿ ಬದಲಾವಣೆಯಿಂದ ರಸ್ತೆ ಅಪಘಾತ ತಗ್ಗಿಸಬಹುದಾಗಿದೆ. ರಸ್ತೆಯ ನಿಯಮಗಳ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಲವಾರು ಜಾಗೃತಿ ಅಭಿಯಾನಗಳನ್ನು ನಡೆಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ರಸ್ತೆ ಸುರಕ್ಷತಾ ಸಮೀಕ್ಷೆಗೆ ಉದ್ಯಮ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ಭಾಗಿದಾರರು ಕೊಡುಗೆ ನೀಡಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯು ವಿತ್ತೀಯ ಒಳಗೊಳ್ಳುವಿಕೆ ಖಾತ್ರಿಪಡಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ನಿಭಾಯಿಸಿದೆ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮ ಸಂವಾದವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ಈ ಯೋಜನೆಯು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದ ಮೇಲ್ಪಂಕ್ತಿಯಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಈ ಯೋಜನೆಯು ಮನೆ ಮನೆಯಲ್ಲೂ ಮಹಿಳೆಯರನ್ನು ಸಬಲೀಕರಣಗೊಳಿಸಿದ್ದು, ಜನ್ಧನ್ ಖಾತೆದಾರರಲ್ಲಿ 55%ಕ್ಕೂ ಹೆಚ್ಚು ಮಹಿಳೆಯರಾಗಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಕಂತುಗಳ ಸಕಾಲಿಕ ವಿತರಣೆ ಖಾತ್ರಿಪಡಿಸಿದೆ. ಫಲಾನುಭವಿಗಳಿಗೆ ಸರ್ಕಾರದ ನಗದು ಸವಲತ್ತುಗಳನ್ನು ತಲುಪಿಸುವಾಗ ಉಂಟಾಗುತ್ತಿದ್ದ ಸೋರಿಕೆ ಹಾಗೂ ಕಳುವುಗಳನ್ನು ಇದು ನಿವಾರಿಸಿದೆ. ಭಾರತದ ಇತಿಹಾಸದಲ್ಲಿ ಅತಿದೊಡ್ಡ ಆರ್ಥಿಕ ಸುಧಾರಣೆಗಳಲ್ಲಿ ಇದು ಒಂದಾಗಿದೆ ಎಂದು ಸಚಿವರು ಶ್ಲಾಘಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಹಾಗೂ ಚಿಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಅಲ್ಬರ್ಟ್ ವ್ಯಾನ್ ಕ್ಯಾವೆರನ್ ಅವರು ನವದೆಹಲಿಯಲ್ಲಿಂದು ಸಹ ಅಧ್ಯಕ್ಷತೆಯಲ್ಲಿ 2ನೇ ಭಾರತ ಚಿಲಿ ಜಂಟಿ ಆಯೋಗದ ಸಭೆ ನಡೆಸಿದರು. ತಮ್ಮ ಆರಂಭಿಕ ಭಾಷಣದಲ್ಲಿ ಡಾ ಜಯಶಂಕರ್ ಅವರು ವಿಸ್ತೃತ ಭದ್ರತಾ ಮಂಡಳಿಯಲ್ಲಿ ಭಾರತದ ಕಾಯಂ ಸದಸ್ಯತ್ವಕ್ಕೆ ನೀಡಿದ ಬೆಂಬಲಕ್ಕಾಗಿ ಚಿಲಿ ದೇಶಕ್ಕೆ ಧನ್ಯವಾದ ಸಲ್ಲಿಸಿದರು. ಜಾಗತಿಕ ದಕ್ಷಿಣ ಶೃಂಗಸಭೆಯಲ್ಲಿ ಚಿಲಿಯ ಪಾಲ್ಗೊಳ್ಳುವಿಕೆಯನ್ನು ಭಾರತ ಗೌರವಿಸುತ್ತದೆ ಎಂದು ಹೇಳಿದರು. ಚಿಲಿಯ ವಿದೇಶಾಂಗ ಸಚಿವ ಅಲ್ಬರ್ಟ್ ವ್ಯಾನ್ ಕ್ಯಾವೆರನ್ ಅವರು ನಿನ್ನೆ ನವದೆಹಲಿಗೆ ಆಗಮಿಸಿದ್ದು ತಮ್ಮ ಭಾರತ ಭೇಟಿಯಲ್ಲಿ ಅವರು ಚಿಲಿ ಇಂಡಿಯಾ ವ್ಯಾಪಾರ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಮುಂಬೈಗೆ ತೆರಳಲಿದ್ದು ಲ್ಯಾಟಿನ್ ಅಮೆರಿಕ ಪ್ರದೇಶದ ಚಿಲಿಗೆ ಭಾರತ ಪ್ರಮುಖ ಸಹಭಾಗಿ ದೇಶವಾಗಿದೆ. 17ನೇ ಆವೃತ್ತಿಯ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಪ್ಯಾರಿಸ್ ಸಜ್ಜಾಗಿದ್ದು ಇಂದಿನಿಂದ ಸೆಪ್ಟೆಂಬರ್ 8ರವರೆಗೆ 11 ದಿನಗಳ ಕಾಲ ನಡೆಯಲಿದೆ. ಇಂದು ರಾತ್ರಿ ಭಾರತೀಯ ಕಾಲಮಾನ 11:30ಕ್ಕೆ ವರ್ಣರಂಜಿತ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಇದೇ ಮೊದಲ ಬಾರಿಗೆ ಭಾರತದಿಂದ ಅತಿ ಹೆಚ್ಚು ಅಂದರೆ 84 ಅಥ್ಲೀಟ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ. ಒಟ್ಟು 184 ದೇಶಗಳ 4,400ಕ್ಕೂ ಅಧಿಕ ಸ್ಪರ್ಧಾಳುಗಳು ಪಾಲ್ಗೊಳ್ಳುತ್ತಿದ್ದು ಇದು ಹಿಂದೆಂದಿಗಿಂತಲೂ ಅತಿದೊಡ್ಡ ಕ್ರೀಡಾಕೂಟವಾಗಿದೆ. 3 ವರ್ಷಗಳ ಹಿಂದೆ ಜಪಾನ್ನ ಟೋಕಿಯೋದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಭಾರತ 19 ಪದಕಗಳನ್ನು ಗೆದ್ದು ಬಿಗಿತ್ತು. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಒಟ್ಟು 22 ಸ್ಪರ್ಧೆಗಳು ನಡೆಯಲಿದ್ದು ಈ ಪೈಕಿ ಭಾರತ 12 ಕ್ರೀಡೆಗಳಲ್ಲಿ ಸ್ಪರ್ಧಿಸುತ್ತಿದೆ. 38 ಕ್ರೀಡಾಪಟುಗಳು ಅಥ್ಲೆಟಿಕ್ಸ್ನಲ್ಲಿ ಪದಕ ಗೆಲ್ಲುವ ವಿಶ್ವಾಸ ಹೊಂದಿದ್ದಾರೆ. ವಿಶ್ವ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತದ ಶೀಥಲ್ ದೇವಿ ಆರ್ಚರಿಯಲ್ಲಿ ಮಹತ್ವದ ಸಾಧನೆ ಮಾಡುವ ಉತ್ಸಾಹದಲ್ಲಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಮ್ಮ ವಿಡಿಯೋ ಸಂದೇಶದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಶುಭ ಕೋರಿದ್ದಾರೆ ಮತ್ತು ಚಿಯರ್ ಫಾರ್ ಭಾರತ್ ಎಂದು ಹೇಳುವ ಮೂಲಕ ಅಥ್ಲೀಟ್ಗಳಿಗೆ ಉತ್ತೇಜನ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋಲ್ಕತ್ತಾ ವೈದ್ಯಕೀಯ ವಿದ್ಯಾರ್ಥಿನಿ ಹತ್ಯೆ ಘಟನೆ ಆತ್ಮಾವಲೋಕನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. 12 ಹೊಸ ಗ್ರೀನ್ಫೀಲ್ಡ್ ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳ ಅಭಿವೃದ್ದಿಗೆ ಕೇಂದ್ರ ಸಂಪುಟ ಅನುಮೋದನೆ. ದೇಶದ ಔಷಧಿ ವಲಯ 2030ರ ವೇಳೆಗೆ 130 ಶತಕೋಟಿ ಡಾಲರ್ ಗಡಿ ತಲುಪಲಿದೆ, ಸಚಿವ ಜಿತಿನ್ ಪ್ರಸಾದ್ ಆಶಯ. ಹಾಗೂ ಇಂದು ಮಧ್ಯರಾತ್ರಿಯಿಂದ ಪ್ಯಾರಿಸ್ನಲ್ಲಿ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ, ಭಾರತದ 84 ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.